ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಕಳೆದ 11 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ದಿಟ್ಟ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಸ್ವಿಟ್ಜರ್ಲೆಂಡ್ನಲ್ಲಿಂದು ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದೊಂದಿಗೆ ಒಪ್ಪಂದ ಕುರಿತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಚರ್ಚೆ. ಸಿಂಗಾಪುರ ಎಂವಿ ವಾನ್ಹೈ 503 ಹಡಗು ಮುಳುಗಡೆ, 18 ಜನರನ್ನು ರಕ್ಷಿಸಿದ ಭಾರತೀಯ ನೌಕಾಪಡೆ. ತಾಷ್ಕೆಂಟ್ನಲ್ಲಿಂದು 19 ವರ್ಷದೊಳಗಿನವರ ವಾಲಿಬಾಲ್ ಚಾಂಪಿಯನ್ಶಿಪ್ ಕಾವಾ 2025 ಆರಂಭ, ಭಾರತ ಇರಾನ್ ಸೆಣಸು. ವಾರ್ತೆಗಳ ವಿವರ. ಕಳೆದ 11 ವರ್ಷಗಳಲ್ಲಿ ರಕ್ಷಣಾ ಕ್ಷೇತ್ರ ಪ್ರಮುಖ ಬದಲಾವಣೆಗಳಿಗೆ ಸಾಕ್ಷಿಯಾಗಿದ್ದು, ವಿಶೇಷವಾಗಿ ಆಧುನೀಕರಣ ಮತ್ತು ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬಿಯಾಗುವತ್ತ ಗಮನಹರಿಸಲಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸುವ ಪ್ರಧಾನಿ ನರೇಂದ್ರ ಮೋದಿ, ಭಾರತವನ್ನು ಶಕ್ತಿಶಾಲಿ ರಾಷ್ಟವಾಗಿಸಲು ಸಮಸ್ತ ಜನತೆ ಏಕತಾ ಭಾವದಿಂದ ಕೊಡುಗೆ ನೀಡುತ್ತಿರುವ ಕುರಿತು ಹರ್ಷ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 11 ವರ್ಷಗಳಲ್ಲಿ ಭಾರತದ ರಕ್ಷಣಾ ವಲಯ ಐತಿಹಾಸಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿರುವ ಅವರು, ಆಧುನಿಕ ಸಶಸ್ತ ಪಡೆಗಳು, ಸ್ಥಳೀಯ ಶಸ್ತಾಸ್ತಗಳು, ದಾಖಲೆಯ ರಕ್ಷಣಾ ರಫ್ತುಗಳು ಮತ್ತು ಜಾಗತಿಕವಾಗಿ ಭಾರತದ ಬಲವರ್ಧನೆಗೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಇದು ರಕ್ಷಣಾ ವಲಯವನ್ನು ಸ್ವಾವಲಂಬನೆಯತ್ತ ಕೊಂಡೊಯ್ಯಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸ್ವಿಟ್ಜರ್ಲೆಂಡ್ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದೊಂದಿಗೆ ಆರ್ಥಿಕ ಪಾಲುದಾರಿಕೆ ಒಪ್ಪಂದದ ಕುರಿತು ಚರ್ಚೆ ನಡೆಸಿದ್ದಾರೆ. ಭಾರತ ಮತ್ತು ಸ್ವಿಟ್ಜರ್ಲೆಂಡ್ ನಡುವಿನ ವ್ಯಾಪಾರ ಮತ್ತು ಹೂಡಿಕೆಗೆ ಅವಕಾಶಗಳು, ಪಾಲುದಾರಿಕೆಗಳು ಮತ್ತು ಉದಯೋನ್ಮುಖ ಮಾರ್ಗಗಳ ಕುರಿತ ಒಪ್ಪಂದದಿಂದ ಉದ್ಭವಿಸಿದ ವಿಷಯಗಳ ಬಗ್ಗೆ ಚರ್ಚಿಸಿರುವುದಾಗಿ ಪಿಯೂಷ್ ಗೋಯಲ್ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಭಾರತ ಮತ್ತು 4 ಐರೋಪ್ಯ ರಾಷ್ಟಗಳ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದ ಸೆಪ್ಟೆಂಬರ್ನಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಸಚಿವರು ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿರುವ ಕೇಂದ್ರ ಸಚಿವರು, ಇಂದು ಭಾರತವನ್ನು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಅತಿದೊಡ್ಡ ಅರ್ಥವ್ಯವಸ್ಥೆಯಾಗಿ ಮಾತ್ರವಲ್ಲದೆ ವ್ಯಾಪಾರ ಮಾಡಲು ಅತ್ಯುತ್ತಮ ಸ್ಥಳವಾಗಿಯೂ ಗುರುತಿಸಲಾಗುತ್ತಿದೆ ಎಂದು ಹೇಳಿದರು. ಇಂದು ಭಾರತ ಬಹುಪಾಲು ರಾಷ್ಟಗಳ ಹೂಡಿಕೆಗೆ ಆದ್ಯತೆಯ ರಾಷ್ಟವಾಗಿದೆ. ಕಳೆದ 11 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತವನ್ನು ವಿಶ್ವದ ಅಗ್ರ 5 ಆರ್ಥಿಕತೆಗಳಲ್ಲಿ ಒಂದಾಗಿ ರೂಪಿಸಿದ್ದಾರೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದರು.
Prime Minister Narendra Modi in the last 11 years has taken the country from a fragile 5 economy to a top 5 country. While you are all aware of all the macroeconomic parameters that have been strengthened in the last 11 years, while you are all aware of the outstanding progress India has made, the Indian economy has made, the work that's happened to reduce extreme poverty. You saw the last numbers come out 2 days back. Poverty has come down to a single digit, barely 5% under Prime Minister Narendra Modi's leadership in the last 11 years.
ಮುಕ್ತ ವ್ಯಾಪಾರ ಸಂಘ ಇಎಫ್ಟಿಐ ಐಸ್ಲ್ಯಾಂಡ್, ಲಿಚೆನ್ಸೈನ್, ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ ರಾಷ್ಟಗಳನ್ನು ಒಳಗೊಂಡಿದೆ. ಕೊಚಿನ್ ಬಳಿ ಲಿಬೆರಿಯಾದ ಎಂಎಸ್ಸಿ ಎಲ್ಸಾ 3 ಕಂಟೈನರ್ ಹಡಗು ಮುಳುಗಿದ ಬೆನ್ನಲ್ಲೇ ಅದರಿಂದ ಹರಿದು ಬಂದ ಪ್ಲಾಸ್ಟಿಕ್ ನರ್ಡಲ್ ಅಂದರೆ ಪ್ಲಾಸ್ಟಿಕ್ ಕಣಗಳು ತಮಿಳುನಾಡಿನ ಧನುಷ್ಕೋಟಿ ಗ್ರೇಟರ್ ಫ್ಲೆಮಿಂಗೋ ಅಭಯಾರಣ್ಯ ತಲುಪಿವೆ. ಈ ಪ್ಲಾಸ್ಟಿಕ್ ನರ್ಡಲ್ಗಳು ಸಮುದ್ರ ಪರಿಸರಕ್ಕೆ ಭಾರಿ ಬೆದರಿಕೆ ಒಡ್ಡಿವೆ. ಇವು ಮೀನು ಮೊಟ್ಟೆಗಳಂತೆ ಕಾಣುವ ಪುಟ್ಟ ಪ್ಲಾಸ್ಟಿಕ್ ಕಣಗಳಾಗಿದ್ದು ಕಡಲ ಜೀವಿಗಳಿಂದ ನುಂಗಲ್ಪಡುವ ಸಾಧ್ಯತೆ ಇದ್ದು ಅವುಗಳ ಸಾವಿಗೆ ಕಾರಣವಾಗಬಹುದು. ತಲಾ 25 ಕೆಜಿಯ ಸುಮಾರು 80 ಚೀಲಗಳು 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಮುದ್ರ ತೀರಕ್ಕೆ ತಲುಪಿವೆ. ಜಿಲ್ಲಾಧಿಕಾರಿ ಸಿಮ್ರಂಜಿತ್ ಸಿಂಗ್ ಕಲೋನ್ 15-30 ನರ್ಡಲ್ ಚೀಲಗಳು ಪತ್ತೆಯಾಗಿದ್ದು ಶುದ್ದೀಕರಣ ಕಾರ್ಯ ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ. ಮೀನುಗಾರರು ತಮ್ಮ ಜೀವನೋಪಾಯದ ಮೇಲೆ ಪರಿಣಾಮ ಬೀರುವ ಆತಂಕದಲ್ಲಿದ್ದಾರೆ. ಪರಿಸರ ಕಾರ್ಯಕರ್ತರು ತ್ವರಿತ ಕ್ರಮ, ಸರಕುಪಟ್ಟಿ ಬಹಿರಂಗಗೊಳಿಸಲು ಹಾಗೂ ಪರಿಸರದ ರಕ್ಷಣೆಗೆ ದೀರ್ಘಕಾಲಿಕ ಕ್ರಮಗಳ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಂಬಿಕೆ, ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರದೇಶ ಸಮಾಚಾರದಲ್ಲಿ ಆಲಿಸಿ ಕರ್ನಾಟಕದ ಸಮಗ್ರ ಸುದ್ದಿಗಳ ಹೂರಣ.
ನಮ್ಮ ಎಕ್ಸ್ ಖಾತೆ @AIRNews_BANG,
ಫೇಸ್ಬುಕ್ ಖಾತೆ AIR RNU Bengaluru, ಇನ್ಸ್ಟಾಗ್ರಾಂನ RNU Bengaluru ಖಾತೆಯನ್ನು ಅನುಸರಿಸಿ.
ಹೆಚ್ಚಿನ ಸುದ್ದಿಗಾಗಿ ಇಂದೇ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಿ.
ಭಾರತೀಯ ನೌಕಾಪಡೆ ಕರಾವಳಿ ರಕ್ಷಣಾ ಪಡೆ ನಡೆಸಿದ ಜಂಟಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಸಿಂಗಾಪುರ್ ಧ್ವಜದೊಂದಿಗೆ ಸಂಚರಿಸುತ್ತಿದ್ದ ಎಂವಿ ವಾನ್ಹೈ 503 ಹಡಗಿನ 22 ಸಿಬ್ಬಂದಿಗಳಲ್ಲಿ 18 ಜನರನ್ನು ಸುರಕ್ಷಿತವಾಗಿ ರಕ್ಷಿಸಿದೆ. ಈ ಹಡಗಿನೊಳಗಿನ ಕಂಟೇನರ್ನಲ್ಲಿ ಸ್ಫೋಟ ಸಂಭವಿಸಿದ ಭಾರಿ ಅಗ್ನಿ ಅವಘಡ ಸಂಭವಿಸಿದ ಕುರಿತು ನಿನ್ನೆ ವರದಿಯಾಗಿತ್ತು. ತಕ್ಷಣವೇ ಐಎನ್ಎಸ್ ಸೂರತ್ ಹಾಗೂ ಡೋರ್ನಿಯರ್ ವಿಮಾನವನ್ನು ಅಗತ್ಯ ನೆರವು ನೀಡಲು ನಿಯೋಜಿಸಲಾಯಿತು ಎಂದು ನೌಕಾಪಡೆಯು ತಿಳಿಸಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಸರ್ವತೋಮುಖವಾಗಿ ಗಮನಾರ್ಹ ಬದಲಾವಣೆಯನ್ನು ಕಂಡಿದ್ದು ಸೇವೆ, ಸುಶಾಸನ ಮತ್ತು ಬಡವರ ಕಲ್ಯಾಣದ ತತ್ವದಡಿ ಮುನ್ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಲ್ಲಿ ಕೈಗೊಂಡಿರುವ ಹಲವು ಪ್ರಮುಖ ಪ್ರಯತ್ನಗಳ ಕುರಿತು ಆಕಾಶವಾಣಿ ಸುದ್ದಿ ವಿಭಾಗ ವಿಶೇಷ ವರದಿಯನ್ನು ಪ್ರಸಾರ ಮಾಡುತ್ತಿದೆ. ಈ ಮಾಲಿಕೆಯಲ್ಲಿ ಇಂದು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕುರಿತ ವರದಿ ಇಲ್ಲಿದೆ.
ಗಂಗಾ ನದಿಯ ಪುನರುಜ್ಜೀವನಕ್ಕಾಗಿ ರೂಪಿಸಲಾಗಿರುವ ನಮಾಮಿ ಗಂಗೆ ಯೋಜನೆಯು ಜಗತ್ತಿನ ಅತಿದೊಡ್ಡ ನದಿ ಪುನರುಜ್ಜೀವನ ಯೋಜನೆಯಾಗಿದೆ. ಈ ಯೋಜನೆಯಿಂದಾಗಿ ಗಂಗಾ ನದಿ ನೀರಿನ ಗುಣಮಟ್ಟ ಸುಧಾರಿಸಿದ್ದು ಜೀವ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಇದರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಪೂರಕವಾಗಿರುವ ಸ್ವಚ್ಛ ಭಾರತ ಮಿಷನ್ ಮತ್ತು ಗೋಬರ್ ಧನ್ ಯೋಜನೆ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆ ಮತ್ತು ಕಸದ ನಿರ್ವಹಣೆಗೆ ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದಿವೆ. ತಾಯಿಯ ಹೆಸರಲ್ಲಿ ಒಂದು ಗಿಡ ಅಭಿಯಾನದಡಿ ದೇಶದಾದ್ಯಂತ ಈವರೆಗೆ ಸುಮಾರು 142 ಕೋಟಿ ಗಿಡಗಳನ್ನು ನೆಡಲಾಗಿದ್ದು ಇಂಗಾಲದ ಅತಿ ಹೊರಸೂಸುವಿಕೆಯನ್ನು ಹತೋಟಿಯಲ್ಲಿಡಲು ಇದು ಸಹಕಾರಿಯಾಗಿದೆ. ಭಾರತ ಪ್ರಾಜೆಕ್ಟ್ ಚೀತಾ, ಪ್ರಾಜೆಕ್ಟ್ ಸಿಂಹ ಮತ್ತು ಪ್ರಾಜೆಕ್ಟ್ ಟೈಗರ್ ಪ್ರಯತ್ನಗಳ ಮೂಲಕ ವನ್ಯಜೀವಿ ಸಂರಕ್ಷಣೆಯಲ್ಲೂ ಯಶಸ್ಸು ಸಾಧಿಸಿದ್ದು ಪ್ರಸ್ತುತ ದೇಶದಲ್ಲಿ 3682 ಹುಲಿಗಳಿವೆ. ಇದು ಪ್ರಪಂಚದ ಹುಲಿಗಳ ಸಂಖ್ಯೆ ಶೇಕಡಾ 75%. ಭಾರತ ಏಷ್ಯಾದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಅಂದರೆ 91 ರಾನ್ಸರ್ ಸೈಟ್ಗಳನ್ನು ಹೊಂದಿದೆ. ಇದು ದೇಶದ ಜೌಗು ಪ್ರದೇಶಗಳನ್ನು ಸಂರಕ್ಷಿಸುವ ಸರ್ಕಾರದ ಬದ್ಧತೆಯ ಪ್ರತೀಕವಾಗಿದೆ. ಇದರ ಜೊತೆಗೆ ಭಾರತದ 13 ಕಡಲ ತೀರಗಳು ಬ್ಲೂ ಫ್ಲಾಗ್ ಪ್ರಮಾಣ ಪತ್ರವನ್ನು ಪಡೆದಿವೆ. ಇನ್ನು ಹವಾಮಾನ ಸದೃಢತೆಗೆ ಪೂರಕವಾಗಿ ಅಮೃತ ಧರೋಹರ್ ಮತ್ತು ಮಿಸ್ಟಿ ಯೋಜನೆಗಳು ಜೌಗು ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ ಅರಣ್ಯ ಪ್ರದೇಶದ ಸಂರಕ್ಷಣೆಗೆ ಸಹಕರಿಸಿದೆ. ಭಾರತದ ಹಸಿರು ಪರಿವರ್ತನೆ ಕೇವಲ ಒಂದು ನೀತಿಯಲ್ಲ, ಬದಲಿಗೆ ಒಂದು ಜನಾಂದೋಲನ, ಒಂದು ಜವಾಬ್ದಾರಿ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ನೀಡುವ ಭರವಸೆಯಾಗಿದೆ.
ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಎನ್ಐಐಎಫ್ನ 6ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಹಣಕಾಸು ಸಚಿವರು ಮತ್ತು ಇತರ ಆಡಳಿತ ಮಂಡಳಿಯ ಸದಸ್ಯರು ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯ ಕಾರ್ಯಕ್ಷಮತೆ ಮತ್ತು ಅಸ್ತಿತ್ವದಲ್ಲಿರುವ ನಿಧಿ ಮತ್ತು ಪ್ರಮುಖ ಮಾರ್ಗದರ್ಶನದ ಬಗ್ಗೆ ಚರ್ಚಿಸಿದರು. ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯಿಂದ ಸಂಗ್ರಹಿಸಬೇಕಾದ ಮುಂದಿನ ಪೀಳಿಗೆಯ ನಿಧಿಗಳ ಸ್ವರೂಪ ಮತ್ತು ಗಾತ್ರ, ಅನ್ವೇಷಿಸಬೇಕಾದ ಬಂಡವಾಳ ಸಂಗ್ರಹಣೆಗೆ ಹೊಸ ಮಾರ್ಗಗಳು ಸೇರಿದಂತೆ ರಾಷ್ಟೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯ ಅಸ್ತಿತ್ವದಲ್ಲಿರುವ ಕಾರ್ಯತಂತ್ರ ಮತ್ತು ಭವಿಷ್ಯದ ದೃಷ್ಟಿಕೋನದ ಬಗ್ಗೆಯೂ ಅವರು ಚರ್ಚಿಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬಿಸಿಗಾಳಿ ವಾತಾವರಣ ಹೆಚ್ಚಾಗಿದ್ದು ಜಮ್ಮು ಪ್ರದೇಶದಲ್ಲಿ ಕಳೆದ 4 ದಿನಗಳಿಂದ ಮುಂದುವರೆದಿದೆ. 5 ಜಿಲ್ಲೆಗಳು 40 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನ ದಾಖಲಿಸಿವೆ. ಸಾಂಬಾದಲ್ಲಿ ಗರಿಷ್ಠ ತಾಪಮಾನ 46.6 ಡಿಗ್ರಿ ಸೆಲ್ಸಿಯಸ್, ಜಮ್ಮು ನಗರದಲ್ಲಿ 44.3 ಡಿಗ್ರಿ ಸೆಲ್ಸಿಯಸ್, ಕಟ್ರಾದಲ್ಲಿ 40.2 ಡಿಗ್ರಿ ಸೆಲ್ಸಿಯಸ್, ರಂಬನ್ನಲ್ಲಿ 43.2 ಡಿಗ್ರಿ ಸೆಲ್ಸಿಯಸ್ ಮತ್ತು ಕತುವಾದಲ್ಲಿ 43.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕರ್ನಾಟಕದ ಕರಾವಳಿ ಒಳನಾಡು, ಕೇರಳ, ಮಾಹೆ, ಒಡಿಶಾ, ರಾಯಲಸೀಮಾ, ತಮಿಳುನಾಡು, ಪುದುಚೇರಿ ಮತ್ತು ಕಾರೈಕಲ್ ಸೇರಿದಂತೆ ಈಶಾನ್ಯ ರಾಜ್ಯಗಳ ಕೆಲವೊಂದು ಪ್ರದೇಶಗಳಲ್ಲಿಂದು ಕುಡುಗು ಮಿಂಚು ಸಹಿತ ಭಾರೀ ಮಳೆಯಾಗುವ ಸಂಭವವಿದೆ ಎಂದು ಭಾರತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ದೆಹಲಿ, ಹರಿಯಾಣ, ಚಂಡೀಗಢ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ಪಂಜಾಬ್, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶದ ಕೆಲವು ಭಾಗಗಳಲ್ಲಿಂದು ಬಿಸಿಲಿನ ತೀವ್ರತೆ ಹೆಚ್ಚಿದ್ದು ಬಿಸಿಗಾಳಿ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಉಜ್ಬೇಕಿಸ್ತಾನದ ಟಾಷ್ಕೆಂಟ್ನಲ್ಲಿಂದು ಚಾಲನೆ ದೊರೆಯಲಿರುವ ಕವಾ 19 ವರ್ಷದೊಳಗಿನವರ ವಾಲಿಬಾಲ್ ಚಾಂಪಿಯನ್ಶಿಪ್ 2025ರಲ್ಲಿ ಭಾಗವಹಿಸಲು ಭಾರತೀಯ ಪುರುಷರ ತಂಡ ಸಜ್ಜಾಗಿದೆ. ತನ್ನ ಮೊದಲ ಪಂದ್ಯದಲ್ಲಿ ಭಾರತ ಇರಾನ್ ವಿರುದ್ದ ಕಣಕ್ಕಿಳಿಯಲಿದೆ. ನಾಳೆ ಭಾರತೀಯ ತಂಡ ಕಿರ್ಗಿಸ್ತಾನ್ ವಿರುದ್ದ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 11 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯತ್ತ ದಿಟ್ಟ ಹೆಜ್ಜೆ, ಪ್ರಧಾನಿ ನರೇಂದ್ರ ಮೋದಿ. ಸ್ವಿಟ್ಜರ್ಲೆಂಡ್ನಲ್ಲಿಂದು ಭಾರತ ಐರೋಪ್ಯ ಮುಕ್ತ ವ್ಯಾಪಾರ ಸಂಘದೊಂದಿಗೆ ಒಪ್ಪಂದ ಕುರಿತು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಚರ್ಚೆ. ಸಿಂಗಾಪುರ್ ಎಂವಿ ವಾನ್ಹೈ 503 ಹಡಗು ಮುಳುಗಡೆ, 18 ಜನರನ್ನು ರಕ್ಷಿಸಿದ ಭಾರತೀಯ ನೌಕಾಪಡೆ. ತಾಷ್ಕೆಂಟ್ನಲ್ಲಿಂದು 19 ವರ್ಷದೊಳಗಿನವರ ವಾಲಿಬಾಲ್ ಚಾಂಪಿಯನ್ಶಿಪ್ ಕಾವಾ 2025 ಆರಂಭ, ಭಾರತ ಇರಾನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.